ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಮತ್ತೊಂದು ಚಂದದ ಕಥೆಯೊಂದಿಗೆ, ಅತ್ಯಂತ ಕ್ರೂರಿ ಮನುಷ್ಯ ಒಬ್ಬ ಇದ್ದ. ಬೇರೆಯವರಿಗೆ ಹಿಂಸೆಯಾಗೋದನ್ನು ನೋಡೋದು ಮಾಡೋದು ಅವನಿಗೆ ತುಂಬ ಸಂತೋಷ ಕೊಡ್ತಾ ಇತ್ತು. ಒಂದು ದಿನ ಅವನ ಹೆಜ್ಜೆಗೆ ಒಂದು ಜೇಡರ ಹುಳು ಅಡ್ಡ ಬಂತು. ಕಾಲಿನಿಂದ ಅದನ್ನು ಹೊಸಕಿ ಹಾಕಬೇಕು, ಅದು ಪಡುವ ಸಂಕಟ ನೋಡಿ ಸಂತೋಷ ಪಡಬೇಕು ಅನ್ನೋ ಒಂಥರ ದುರಿಕೆ ಬಂತವನಿಗೆ. ಆದರೆ ಒಂದು ಕ್ಷಣ ಮನಸ್ಸು ಮನುಷ್ಯತ್ವ ಪಡಿತು. ಹೋಗ್ಲಿ ಬಿಡು, ಪಾಪದ ಹುಳ ಬದುಕೊಳ್ಳಿ ಅಂತನ್ನಿಸ್ತು. ಎತ್ತಿದ ಕಾಲನ್ನು ವಾಪಸ್ ತೆಗೆದುಕೊಂಡ, ಜೇಡವನ್ನು ಬದುಕಲಿಕ್ಕೆ ಬಿಟ್ಟ. ಕೆಲವು ಕಾಲ ಕಳೀತು, ಸತ್ತ, ನರಕ ಪ್ರಾಪ್ತಿಯಾಯಿತು. ಇವನು ಜೀವಿತ ಕಾಲದಲ್ಲಿ ಮಾಡಿದ ಕೆಟ್ಟ ಕೆಲಸಗಳಿಗಾಗಿ ಭಯಾನಕ ಶಿಕ್ಷೆ ವಿಧಿಸಲಾಯಿತು. ಶಿಕ್ಷೆಯನ್ನು ಅನುಭವಿಸ್ತಾ ನರಳ್ತಾ ಇರುವಾಗ ಮೇಲಿನಿಂದ ಒಂದು ದಾರ ಇಳಿದು ಬಂತು. ಮೇಲಿನಿಂದ ಜೇಡ, ಯಾವ ಜೇಡ ಅಂದ್ರೆ ಅವತ್ತು ಬದುಕಲಿಕ್ಕೆ ಬಿಟ್ಟ ನೋಡಿಕೊಳ್ಳದೆ ಆ ಜೇಡ ತನ್ನ ದಾರವನ್ನ ಕೆಳಗಿಳಿಸಿತ್ತು. ಒಂದೇ ಒಂದು ಕ್ಷಣದ ಅನುಕಂಪ ಅವನನ್ನು ನರಕದಿಂದ ಪಾರಾಗ್ಲಿಕ್ಕೆ ಒಂದು ಅವಕಾಶ ನೀಡಿತು. ತುಂಬಾ ಖುಷಿಯಾಯ್ತು, ಸಂತೋಷ ಆಯ್ತು. ಕಾತರದಿಂದ ದಾರವನ್ನ ಬಿಗಿಯಾಗಿ ಹಿಡಿದು ನರಕದಿಂದ ಮೇಲೇಳಕ್ಕೆ ಶುರು ಮಾಡ್ದ. ಹತ್ತು ಮಾರು ಮೇಲೇರಿದ್ರೆ ಸೈ ನರಕವಾಸ ಕೊನೆಯಾಗ್ತಾ ಇತ್ತು. ಏನೋ ಕಾರಣಕ್ಕೆ ಅವನ ದೃಷ್ಟಿ ಕೆಳಗೋಯ್ತು. ನೋಡಿದ್ರೆ ಅದೇ ದಾರವನ್ನ ಹಿಡಿದು ಹಲವು ಮಂದಿ ಸೀದ ಮೇಲೇರ್ಬರ್ತಾ ಇದ್ರು. ಆ ಕ್ಷಣ ಅವನ ಕ್ರೌರ್ಯ ಮೇಲೇರಿ ಬಂತು. ನಾನು ಬದುಕಿಸಿದ ಜೇಡನ ನೂಲು ಹಿಡಿದು ನರಕದಿಂದ ಪಾರಾಗುವ ಹಕ್ಕು ನನಗ್ ಮಾತ್ರ ಇದೆ. ಇವ್ರು ಯಾರ್ಯಾರೋ ಈ ನೂಲನ್ನು ಹಿಡ್ಕೊಂಡ್ ಮೇಲೆ ಬರೋದು ಅಂದ್ರೇನು ಅಂತೂ ಅವನ ಅಹಂ. ಸಿಟ್ಟಿನಿಂದ ಕೆಳಗಿರುವವರನ್ನ ಝಾಡಿಸಿ ಉದ್ದ ಒದ್ದ ರಭಸಕ್ಕೆ ನೂಲು ಹರಿತು. ಇವನು ಮತ್ತವರೆಲ್ಲರೂ ನರಕಕ್ಕೆ ಹೋಗಿ ಬಿದ್ರು. ಒಂದು ಕ್ಷಣದ ಅನುಕಂಪ ನರಕದ ನೋವಿನಿಂದ ಪಾರಾಗುವ ಅವಕಾಶ ನೀಡಿದ್ರೆ ಅದೇ ಒಂದು ಕ್ಷಣದ ಮಾತ್ಸರ್ಯ ಮತ್ತೆ ಅವನನ್ನು ನರಕಕ್ಕೆ ನೋಡಿತ್ತು. 20ನೇ ಶತಮಾನ ಮನುಕುಲ ಹಿಂದೆಂದೂ ಕಾಣದಷ್ಟು ತಾಂತ್ರಿಕ ಪ್ರಗತಿ ಕಂಡಿತು. ವೇಗದ ವಿಮಾನಗಳು, ರೈಲುಗಳು ಆವಿಷ್ಕಾರಗೊಂಡವು. ದೃಶ್ಯ ಮಾಧ್ಯಮಗಳು ಇಡೀ ಜಗತ್ತಿನ ಸಂಸ್ಕೃತಿಯನ್ನು ತೆರೆದಿತ್ತು. ಕಂಪ್ಯೂಟರ್ ಜಾಲಗಳಿಂದ ಮಾಹಿತಿ ಜ್ಞಾನ ಕೊನೆಗಳಿಗೂ ಲಭ್ಯವಾಯಿತು. ಜಗತ್ತಿನ ಕೊನೆಗಳಿಗೂ ಲಭ್ಯವಾಯಿತು. ಹೀಗೆ ಈ ಭೂಮಂಡಲ ಒಂದು ಪುಟ್ಟ ಹಳ್ಳಿಯ ಗಾತ್ರಕ್ಕೆ ಇಳಿತು. ಇಷ್ಟೆಲ್ಲ ಪ್ರಗತಿಯಿಂದ ಮನುಷ್ಯನ ಬದುಕು ಹೆಚ್ಚು ಸುಖಕರ ಶಾಂತವಾಗಬೇಕಿತ್ತು. ಆದರೆ ಹಾಗಾಗಲಿಲ್ಲ. ಯಾಕೆಂತಂದ್ರೆ ಬದುಕನ್ನು ಕಟ್ಟಬಲ್ಲ ಈ ಮಾಧ್ಯಮಗಳೇ ಬದುಕನ್ನು ಕೆಡಿಸುವ ಸಾಧನಗಳು ಆದವು. ಮುಂದುವರಿದ ಎಂಬ ಹಣೆಪಟ್ಟಿ ಹಾಕಿಕೊಂಡ ದೇಶಗಳನ್ನ ಹಿಂದುಳಿದಿದ್ದೇವೆ ಎಂಬ ಭ್ರಮೆಯಲ್ಲಿದ್ದ ದೇಶಗಳು ಕಣ್ಣು ಮುಚ್ಚಿಕೊಂಡು ಅನುಕರಿಸಿದವು. ಈ ಮುಂದುವರಿದ ದೇಶಗಳಲ್ಲಿನ ಭೌತಿಕ ಬದುಕಿನ ಮುಖಕ್ಕೆ ಮಾತ್ರ ಮನ್ನಣೆ ಇದ್ದು ಸೂಕ್ಷ್ಮ ಸಂವೇದನೆಗಳಿಗೆ ಯಾವ ಸ್ಥಾನವೂ ಇರದೇ ಇದ್ದದ್ದು ಈ ಹಿಂದುಳಿದವರ ಗಮನಕ್ಕೆ ಬರದೇ ಹೋಯಿತು. ನಮ್ಮ ಕೂಡು ಕುಟುಂಬ ಪದ್ಧತಿಯಿಂದ ಹಿಡಿದು ಮೌಲಿಕ ವಿದ್ಯಾಭ್ಯಾಸ ಪದ್ಧತಿಯವರೆಗೆ ಎಲ್ಲ ನಾಗರಿಕ ಚಿಂತನೆಗಳು ಮೂಲಗುಂಪಾದವು. ಯಾಕೆಂದ್ರೆ ಮೌಲ್ಯಗಳು ಬದಲಾಗಿದ್ವು, ಅಪಭ್ರಂಶವಾಗಿದ್ವು. ಬದುಕನ್ನು ಹಿಡಿದಿಡುವ ಎಳೆಯಾದ ಅನುಕಂಪ ಕರುಣೆಗಳು ಹಿಂದೆ ಸರಿದಿದ್ವು. ಪರಿಣಾಮ ಇಂದಿನ ಸಮಾಜ ಕ್ರೌರ್ಯ ಲೋಭ ಭೀತಿ ಬಾಧೆಗಳಿಂದ ತತ್ತರಿಸ್ತಾ ಇದೆ. ಚೀನಾದಲ್ಲಿ ಮೆಂಗ್ಚುಂಗ್ ಅಂ ಅನ್ನೋ ಒಬ್ಬ ಸಂತ ಇದ್ದ. ಒಮ್ಮೆ ರಾಜನ ಅರಮನೆಯಿಂದ ಅವನಿಗೆ ಆಹ್ವಾನ ಬಂತು. ಹೊರಟ. ದಾರಿಯಲ್ಲಿ ಒಂದು ನದಿ ದಾಟಬೇಕಿತ್ತು. ಅವನು ಪ್ರಯಾಣ ಮಾಡ್ತಾ ಇದ್ದ ದೋಣಿಯಲ್ಲಿ ಒಬ್ಬ ದೊಡ್ಡ ಜಮೀನ್ದಾರನೂ ಇದ್ದ. ಜಮೀನ್ದಾರರು ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲರೂ ನಿಂತಿರಬೇಕಾಗಿದ್ದದ್ದು ಅಂದಿನ ಅಲಿಖಿತ ಕಾನೂನಾಗಿತ್ತು. ಅಂದು ಮೆಂಗ್ಚುಂಗ್ ದೋಣಿಯ ಒಂದು ಮೂಲೆಯಲ್ಲಿ ಕುಳಿತಿದ್ದದ್ದು ಜಮೀನ್ದಾರನ ಅಹಂಕಾರದ ಕಣ್ಣಿಗೆ ಬಂತು. ಸಿಟ್ಟಿನಿಂದ ತನ್ನ ಕೋಲನ್ನು ಎತ್ತಿ ಬೀಸಿ ಅವ್ರ ಕಡೆ ಎಸ್ತ ಮೆಂಗರ ತಲೆ ಹಿಡಿದು ರಕ್ತ ಸುರಿತು. ಮೆಂಗ್ ಒಂದು ಚೂರು ಪ್ರತಿಕ್ರಿಯೆ ತೋರಿಸಲಿಲ್ಲ. ಅಂಗಿಯ ತುದಿಯಿಂದ ಗಾಯವನ್ನು ಒತ್ತಿ ಹಿಡಿದು ಎದ್ದು ನಿಂತರು. ವೃದ್ಧಾಪ್ಯದಿಂದ ಅವರ ದೇಹ ನಡುಗುತ್ತಿದ್ರು. ಜಮೀನ್ದಾರನ ಕಣ್ಣು ಮುಚ್ಚಿತ್ತು. ಹಾಗೂ ಹೀಗೂ ದೋಣಿ ತೀರ ತಲುಪಿತ್ತು. ನೋಡಿದ್ರೆ ರಾಜ ಸ್ವಯಂ ಛತ್ರ ಚಾಮರಗಳನ್ನು ಹಿಡ್ಕೊಂಡು ಮೆಂಗ್ ಗುರುವಿನ ಸ್ವಾಗತಕ್ಕೆ ನಿಂತಿದ್ದ. ಜಮೀನ್ದಾರನಿಗೆ ಒಂದು ಕಡೆ ಭಯ, ಒಂದು ಕಡೆ ನಾಚಿಕೆ, ಒಂದು ಕಡೆ ಆಶ್ಚರ್ಯ. ತಾನು ಯಾರಂದ ಇವ್ರು ಯಾಕೆ ತಿಳಿಸ್ತಿಲ್ಲ? ಹೋಗಲಿ, ತಾನು ಹೊಡೆದ ನಂತರವೂ ಸುಮ್ಮನಿದ್ದಾರಲ್ಲ. ರಾಜ ತಲೆ ಮೇಲಿನ ಪೆಟ್ಟಿಗೆ ಕಾರಣ ಕೇಳಿದ್ರೂ ಬಾಯಿ ಬಿಡ್ತಾ ಇಲ್ಲ. ಜಮೀನ್ದಾರನ ಹೃದಯ ಪರಿವರ್ತನೆ ಆಯಿತು. ತನ್ನ ತಪ್ಪು ಒಪ್ಪಿಕೊಂಡು ಗುರುವಿನ ಕಾಲಿಗೆ ಬಿದ್ದ. ಕಡೆಗೊಂದು ಪ್ರಶ್ನೆ ಕೇಳಲ್ಲ, ತಾವು ಇಂಥವರಾಗಿಯೂ ಕೂಡ ನಾನು ಹೊಡೆದಾಗ ಸುಮ್ಮನಿದ್ದದ್ದು ಯಾಕೆ? ಗುರು ನಗ್ತಾ ಹೇಳ್ದ, ಅಯ್ಯ ನನಗೆ ಹೊಡೆದ ಕ್ಷಣದಿಂದ ನೀನು ಬಾರು ಬಾರಿಗೂ ನನ್ನ ಹತ್ರ ನೋಡ್ತಾ ಇದ್ದದ್ದು ಯಾಕೆ? ಎಷ್ಟು ಸುರಿಯುತ್ತಿದೆ ಅಂದ್ಕೊಂಡಿಯಲ್ಲ, ಎಷ್ಟು ರಕ್ತ ಸುರಿತಿದೆ ಅಂದ್ಕೊಂಡಿಯಲ್ಲ, ನಿನ್ನ ಹೃದಯದಲ್ಲಿ ಒಂದು ಮೂಲೆಯಲ್ಲಿ ಅನುಕಂಪದ ಒಂದು ಪುಟ್ಟ ಒರತೆ ಇನ್ನೂ ಇದೆ. ಅದು ನಿನ್ನನ್ನು ಕಾಡ್ತಾ ಇದ್ದದ್ದಕ್ಕಿಂತ ಬೇರೆ ಶಿಕ್ಷೆ ಬೇಕಿತ್ತ? ನಾನು ವಾಚ್ಯವಾಗಿ ನಿನ್ನನ್ನು ಬೈದಿದ್ರೆ ಏನು ಸಾಧಿಸಿದಾಗ್ತಾ ಇತ್ತು? ಈಗ ನಿನಗಾಗ್ತಾ ಇರೋ ಪಶ್ಚಾತ್ತಾಪ ಸಾಲದೆ. ಪ್ರತಿಯೊಂದು ಜೀವಿಯು ನಿನ್ನದೇ ಒಂದು ಭಾಗವಯ್ಯ. ಅದಕ್ಕೆ ನೋವಾದರೆ ಸಹಜವಾಗಿ ನಿನಗೂ ನೋವಾಗೇ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೋ, ಒಂದು ದೈಹಿಕ ನೋವು, ಇನ್ನೊಂದು ಮಾನಸಿಕ ನೋವು ಅಂತ. ಇದು ಅನುಕಂಪ. ಇಂದು ಜಗತ್ತಿಗೆ ಅತ್ಯಗತ್ಯವಾದ, ಮರೆತು ಹೋಗ್ತಾ ಇರುವ ನಮ್ಮದೇ ಆದ ಒಂದು ಭಾಗ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.